योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तकरणश्रवणत्वादीन् प्राणान् नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानाम् श्रियोऽपि च मानस्फूर्तिः सदा तस्मै हरये गुरवे नमः। जयति हरिरचिन्त्यः सर्वदेवैकवन्द्यः परमगुरुरधिष्ठापस्थितः सज्जनानाम् नित्यगुणगणान्मो नित्यविमुक्तदोषः सरतिजनयनोऽसौ श्रीपतिर्मानदो नः। श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्मोहृदन्दरे यद्वचश्चन्द्रिका स्वान्तसन्तापम् विनिकृन्तति। वाणिते करवाण्यन्द चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। हराय भजतानिष्टहराय पुरवैरिणे भवाय भवते भूयात् शिवाय सरसा नमः। इमेषाद्यासुरावोहम् गिरे चेतोऽभिमानिनः यूयम् सर्वे प्रतिरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यापार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरुम् मम। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेता ययोत्सवः मामकाः पाण्डवाश्चैव किमकुर्वत सञ्जया। देवम् नारायणम् नत्वा सर्वदोषविवर्जितम् परिपूर्णम् गुरुंश्चान् गीतार्थम् वक्ष्यामि लेशतः। गुणगणनिलयम् ततीन्द्रमायाः जगदघदहनम् च वासवी सोनुम् मुनिकुलतिलकम् च पूर्णबोधम् गुरुमपि परमम् गुरुम् च मे वन्दे। लक्ष्मीनारायणम् नत्वा पूर्णबोधान् गुरूनपि गुरुमश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद ಶ್ರೀಮದ್ಭಗವದ್ಗೀತೆಯನ್ನ ಇಲ್ಲಿ ಪ್ರಾರಂಭ ಮಾಡಿ ಅನೇಕ ತಿಂಗಳುಗಳಾಗಿದೆ. ಆಗಲೇ 3 ವರ್ಷ ಹತ್ತತ್ರ ಬರ್ತಾ ಇದೆ. ಅದರಲ್ಲಿ ಈ ಬಾರಿ ಮತ್ತು ಮುಂದಿನ ಬಾರಿ 2 ಸರ್ತಿಗೆ ಪ್ರವಚನದಲ್ಲಿ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗ್ತಾ ಇದೆ. ಈ ಸಲ 16ನೇ ಅಧ್ಯಾಯ ಪೂರ್ಣ ಆಗಿರಲಿಲ್ಲ. ಕಡಿಮೆ ಸಲ 16ನೇ ಅಧ್ಯಾಯವನ್ನು ಪೂರ್ಣ ಮಾಡಿ 17ನ್ನು ಪೂರ್ಣ ಮಾಡಿದರೆ ಅಲ್ಲಿಗೊಂದು ಘಟ್ಟ ಆಯಿತು. ಇನ್ನು ಉಳಿದಿದ್ದು ಕೊನೆಯ ಪ್ರವಚನ ಮಾಲಿಕೆ. ಅದು ಯಾವಾಗ ಅಂತ ಹೇಳಿದ್ರೆ ಮುಕ್ತಾಯವಾಗೋದ್ರೊಳಗೇನೆ ತಿಳಿಸ್ತೇನೆ. ಇನ್ನು ಭಗವದ್ಗೀತೆಯ ಮಹಿಮೆಯಂತೂ ಅತ್ಯಂತ ವಿಶಿಷ್ಟವಾದ ಮಹಿಮೆ. ಒಂದು ಗ್ರಂಥ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾಗಿರತಕ್ಕಂಥ ಕೃತಿ, ವಿಶ್ವದಲ್ಲಿನ ಅತ್ಯಂತ ಮೊದಲ ಸ್ಥಾನದಲ್ಲಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದರ ಹಿರಿಮೆಗೆ ಯಾವ ಪ್ರಮಾಣವೂ ಬೇಕಿಲ್ಲ. ಅದು ಕಣ್ಣಿಗೆ ಕಾಣತಕ್ಕಂಥ ದೊಡ್ಡ ಹಿರಿಮೆ. ಒಂದು ಗ್ರಂಥ, ಸಂಸ್ಕೃತದ ಒಂದು ಗ್ರಂಥ ವಿಶ್ವಮಾನ್ಯವಾಗಿ ಯಾರು ಕೇಳಿದ್ರು ಕೂಡ ಭಗವದ್ಗೀತೆಯನ್ನ ತುಚ್ಛೀಕರಿಸಿ ಮಾತ್ರ ಅಂದ್ರೆ ಸಾಧ್ಯವೇ ಇಲ್ಲ ಅಂತ ಅಸಾಧಾರಣವಾದ ಹಿರಿಮೆ ಅದರಲ್ಲಿ. ಅತ್ಯಂತ ಸರಳವಾದ ಭಾಷೆ, ಅತ್ಯಂತ ನೇರವಾದಂಥ ನಿರೂಪಣೆ, ಗಂಭೀರವಾದಂಥ ವಿಚಾರ, ಇಹಪರಗಳ ಸುಖಕ್ಕೆ ಎಲ್ಲ ರೀತಿಯಾದ ಗೆಲುವಿಗೆ ಸಾಧನ ಮಾರ್ಗವನ್ನು ಹೇಳ್ತಕ್ಕಂಥ ಕೃತಿ ಎನ್ನುವುದು ಭಗವದ್ಗೀತೆಯ ವೈಶಿಷ್ಟ್ಯ. ಒಂದು ಇತಿಮಿತಿಯನ್ನ ಮೀರಿ ನಡೆಯುವ ಕೆಲವು ಗ್ರಂಥಗಳು ಈ ಲೋಕಕ್ಕೆ ಮಾತ್ರ ಉಪಯುಕ್ತ, ಕೆಲವು ಗ್ರಂಥಗಳನ್ನ ಏನಿದ್ರು ಕೂಡ ಪರಲೋಕದ ಮೇಲೆ ಎಲ್ಐಸಿ ಇದ್ದ ಹಾಗೆ ಸತ್ ಮೇಲೆ ಬರೋದು ಕೆಲವು, ಮೊದಲು ಇದ್ದಾಗಲ್ಲ, ಕೆಲವು ಹಾಗಲ್ಲ, ಬದುಕಿರಲಿಕ್ಕೆ ಉಪಯೋಗ ಬರತಕ್ಕಂಥದ್ದು, ಆಮೇಲೆ ಪ್ರಯೋಜನ ಇಲ್ಲ. ಆದರೆ ಅಧ್ಯಾತ್ಮ ಹಾಗಲ್ಲ, ಅದು ಇಹಕ್ಕೂ ಉಪಯುಕ್ತ ಪರಕ್ಕೂ ಉಪಯುಕ್ತ. ಅಂತ ಇಹಪರಗಳನ್ನ ನಾವು ಸಾಧಿಸಬೇಕಾದ್ರೆ, ಯಶಸ್ವಿಯಾದ ಜೀವನವನ್ನ ಎಲ್ಲರಲ್ಲೂ ನಾವು ಕಾಣಬೇಕು ಅಂತಿದ್ರೆ ಅಧ್ಯಾತ್ಮದ ಹೊರತು ಬೇರೆ ಒಂದು ದಾರಿ ಇಲ್ಲ. ಭಗವಂತನೇ ಅದನ್ನು ಸಾರಿದ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತೇಳಿ ಅಂತ ಅಧ್ಯಾತ್ಮ ವಿದ್ಯೆಯನ್ನು ಹೇಳ್ತಕ್ಕಂಥ ಕೃತಿಗಳು ಬಹಳಷ್ಟು, ವೇದಗಳಿದೆ, ಉಪನಿಷತ್ತುಗಳಿದೆ, ಬ್ರಹ್ಮಸೂತ್ರಗಳಿದೆ, ಮಹಾಭಾರತ ಪುರಾಣಗಳು, ರಾಮಾಯಣ ಉಪಪುರಾಣಗಳು, ಸ್ಮೃತಿಗಳು, ಅನೇಕ ಋಷಿಮುನಿಗಳ ವಾಣಿಗಳು ಬೇಕಾದಷ್ಟಿದೆ. ಅದರಲ್ಲಿ ಅಗ್ರಸ್ಥಾನ ಗಳಿಸಿದ್ದು ಭಗವದ್ಗೀತೆಯ ವೈಶಿಷ್ಟ್ಯ. ಮಹಾಭಾರತದ ಒಂದು ಭಾಗವಾಗಿ ಬಂದು ಇಡೀ ಒಂದು ದರ್ಶನ ಪ್ರಪಂಚವನ್ನೇ ಆಧ್ಯಾತ್ಮಿಕ ತತ್ವಗಳ ಒಟ್ಟು ವಿಶ್ವರೂಪವನ್ನು ತೋರಿಸ್ತಕ್ಕಂಥ ಕೃತಿ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಬಂದಿದೆ. ಅದು ವಿಶ್ವರೂಪ ದರ್ಶನ ಹೌದು, ಎಲ್ಲ ದರ್ಶನಗಳ ವಿಶ್ವರೂಪನೂ ಭಗವದ್ಗೀತೆ ಹೌದು. ಯಾವುದೇ ಒಂದು ಯಥಾರ್ಥ ದರ್ಶನ ಎಷ್ಟು ಭವ್ಯವಾಗಿರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತೆರೆದಿಟ್ಟಂತಹ ಕೃತಿ ಶ್ರೀಮದ್ ಭಗವದ್ಗೀತೆ. ಅಂತ ಭಗವದ್ಗೀತೆಯನ್ನು ಸ್ವತಃ ಭಗವಂತ ಹೇಳಿದ್ದು. ಭಗವಂತನ ಮಾತು ಅಂದ್ರೆ ಸಾಕು, ಅಂತ ಭಗವಂತನೇ ಆಡಿದ ಭಗವಂತನ ವಿಚಾರ ಅಂದ್ರೆ ಇನ್ನೂ ಮಹತ್ವ. ಭಗವಂತನ ವಿಚಾರಕ್ಕೆ ಮಹತ್ವ, ಭಗವಂತನ ವಿಚಾರವನ್ನು ಭಗವಂತನ ಓನ್ ವರ್ಡ್ಸ್ ಅಲ್ಲಿ ಕೇಳೋದು ಇನ್ನೂ ಮಹತ್ವ. ಅದನ್ನು ಹೀಗೆ ಹೇಳಿದ್ದಾರೆ ಅಂತ ಹೇಳೋದು ಬೇರೆ, ಈಗ ನಾನೇ ಹೇಳುತ್ತೇನೆ ಅಂತ ಹೇಳೋದು ಬೇರೆ. ಭಗವಂತ ನೇರವಾಗಿ ಹೇಳಿದಂಥ ಕೃತಿ ಅದು. ಹೇಳಿದ್ದು ಕೂಡ ಸಾಮಾನ್ಯನಿಗಲ್ಲ, ಅರ್ಜುನನಂತಹ ಮಹಾನುಭಾವನೆ. ಶಸ್ತ್ರದಲ್ಲಿ ಅಸಾಧಾರಣವಾದ ನೈಪುಣ್ಯ ಪಡೆದಂಥ ವ್ಯಕ್ತಿ ಅರ್ಜುನ. ಅಂತ ಅರ್ಜುನನಿಗೆ ಪರಮಾತ್ಮ ಈ ಭಗವದ್ಗೀತೆಯನ್ನು ಹೇಳಿದ್ದು. ಭಗವಂತ ಭಗವದ್ಭಕ್ತನಿಗೆ ಹೇಳಿದ ಗೀತೆ. ಭಗವಂತ ಬೇರೆಯವರು ಹೇಳಿದರೆ ಬೇರೆ, ಭಗವದ್ಭಕ್ತನಿಗೆ ಹೇಳಿದಾಗ ಅತ್ಯಂತ ಮುಖ್ಯವಾದ ವಿಚಾರವನ್ನು ಹೇಳುತ್ತಾನೆ, ತಾನೇ ಹೇಳುತ್ತಾನೆ. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ನನ್ನ ಭಕ್ತ ನೀನು, ಆ ದೊಡ್ಡ ರಹಸ್ಯವನ್ನು ಹೇಳ್ತೇನೆ ಕೇಳು ಅರ್ಜುನ ಅಂತ ಹೇಳಬೇಕಾದ್ರೆ ರಹಸ್ಯವನ್ನು ತಿಳಿಯತಕ್ಕಂಥ ಅರ್ಹತೆ ಇದ್ದವರು ಮಾತ್ರ ರಹಸ್ಯವನ್ನು ಹೇಳಬೇಕು. ಅಂತ ರಹಸ್ಯವನ್ನು ತಿಳಿತಕ್ಕಂಥ ಶ್ರೇಷ್ಠ ಅರ್ಹತೆ ಅರ್ಜುನನಲ್ಲಿ ತುಂಬಿತ್ತು. ಪ್ರಸಂಗವೋ, ಇನ್ನು ಯುದ್ಧ ಪ್ರಾರಂಭವಾಗತಕ್ಕಂಥ ಸನ್ನಿವೇಶ. ಅಲ್ಲಿ ಅರ್ಜುನ ಆಘಾತಕ್ಕೆ ಒಳಗಾಗಿ ಅಂತಹ ಜ್ಞಾನಿಗೆ ಮಂಕು ಕವಿದ ವಾತಾವರಣ ಉಂಟಾಯಿತು. ನಾವು ರಾತ್ರಿ ಹೊತ್ತಿನಲ್ಲಿ ಕತ್ಲು ಅಂದ್ರೆ ಆಶ್ಚರ್ಯ, ರಾತ್ರಿ ಕತ್ಲಿದ್ದೇ ಇರುತ್ತೆ, ಆದ್ರೆ ಹಗಲಲ್ಲಿ ಕತ್ತಲೆ ಅಂದ್ರೆ ಗಾಬರಿ ಆಗ್ತಾನೆ ಮನುಷ್ಯ. ಅದು ಅಜ್ಞಾನಿಗೆ ಮೂರ್ಖತನ ಅಂದ್ರೆ ಯೋಚನೆ ಇಲ್ಲ. ಅರ್ಜುನನಂತಹ ಜ್ಞಾನಿಗೆ ಅಜ್ಞಾನ ಬಂತು ಅಂದ್ರೆ ಅದು ಅಸಾಧಾರಣವಾದ ಒಂದು ವಿಕೋಪ. ಅದಕ್ಕೆ ಪರಮಾತ್ಮ ಹೇಳಿದ, ಕುತಸ್ತ್ವ ಕಶ್ಮಲಭಿರಂ ವಿಷವೇ ಸಮುಪಸ್ಥಿತಂ. ಇಂಥ ಒಂದು ದೋಷ ನಿನ್ನಂಥವನು ಹೇಗೆ ಬಂತು ಅರ್ಜುನ ಅಂತ ಭಗವಂತ ಕೇಳಬೇಕಾದ್ರೆ, ಯಾರಿಗೆ ಅಜ್ಞಾನ ಬಂದರೂ ಕುರುಡನಿಗೆ ಕಣ್ಣು ಕಾಣೋದಿಲ್ಲ ಅಂದ್ರೆ ಸರಿನೇ, ಯಾಕಂದ್ರೆ ಹೇಗೋ ಕಾಣೋದಿಲ್ಲ ಅವನಿಗೆ, ಆದರೆ ಕಣ್ಣು ಕಾಣೋನಿಗೆ ಯಾಕೋ ಬಸುಬಸ್ತಿ ಆಗ್ತಾ ಇದೆ ಅಂದ್ರೆ ದೋಷ ಇದೆ ಅಂತ. ಅರ್ಜುನನಿಗೆ ಹಸಿರು ಪೂರ್ಣ ಹಾಕುವ ಲಕ್ಷಣ, ಕಣ್ಣು ತುಂಬಾ ನೀರು ತುಂಬಿಕೊಂಡು ಅರ್ಜುನ ಮಾತಾಡಿದ. ಅದಕ್ಕೆ ಭಗವಂತ ಹೇಳಿದ್ದ ಮಾತೇ ಭಗವದ್ಗೀತೆಯಾಗಿ ಇಡೀ ವಿಶ್ವಕ್ಕೆ ಮಾನ್ಯವಾಯಿತು. ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಿದ ಮನುಷ್ಯ ಎಂಥ ಒಂದು ಗೊಂದಲಕ್ಕೆ ಬಿಡುತ್ತಾನೆ, ಅಂತ ಗೊಂದಲವನ್ನ ಹೇಗೆ ಪರಿಹಾರ ಮಾಡಬೇಕು ಅನ್ನೋದು ಭಗವದ್ಗೀತೆಯ ವಿಶಿಷ್ಟವಾದ ಒಂದು ರೂಪಣೆ. ಒಂದು ಸಮಸ್ಯೆಯನ್ನ ಸಮಗ್ರ ವಿವೇಚನೆ ಮಾಡಿದಾಗ ಅವರು ಕೆಮ್ಮು ಅಂತ ಹೋಗ್ತಾನೆ, ಬಹಳ ದಿವಸ ಕೆಮ್ಮಾಗಿದೆ, ಎಲ್ಲ ಕಷ್ಟ ಮಾಡ್ತಾನೆ, ಯಾಕೆ ಮಾಡಿದ್ರು ಒಂದ್ ಮಾಡಿದ್ರೆ ಸಾಲದೆ, ಯಾಕೆ ಮಾಡ್ತಾನೆ. ಆ ರೋಗ ಏನೋ ಬೇರೆ ಆಗಿದ್ರೆ ಆಗಲೇ ಅದು ಗುರುತಿಕ್ಬಿಟ್ರೆ ವಾಸಿ ಮಾಡೋದು ಭಾರಿ ಸುಲಭ, ತಡ ಮಾಡಿದ್ರೆ ಕಷ್ಟ. ಅನೇಕರು ಪ್ರಶ್ನೆ ಕೇಳಬಹುದು, ಅರ್ಜುನ ಕೇಳಿದ ಯುದ್ಧ ಮಾಡೋ ಬಿಡ್ಲೋ ಅಷ್ಟೇ ಕೇಳಿದ್ದು. ಎಸ್ರೇಯಸ್ಯ ನಿಶ್ಚಿತಂ ಬ್ರೂಹಿತನ್ನೇ, ಯಾವ್ದು ಒಳ್ಳೇದಾಗುತ್ತೆ ನನಗೆ ಹೇಳಿಬಿಡು. ಯಾವ್ದು ಒಳ್ಳೇದು ಅಂದ್ರೆ ಏನು, ಯುದ್ಧ ಬಿಟ್ಟು ಸನ್ಯಾಸಿ ಆಗೋದು, ಭಿಕ್ಷೆ ಬೇಡ್ಕೊಂಡು ಬದುಕೋದು, ಅಥವಾ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯೋದು, ಇಷ್ಟೇ. ಇಷ್ಟ ಏನ್ ಹೇಳ್ಬೇಕಾಗಿತ್ತು, ಯುದ್ಧ ಮಾಡಿದ್ರೆ ಮುಗಿದೋಗ್ತಿತ್ತು ಅಷ್ಟೇ. ಅಷ್ಟು ಮಾಡೋದ್ರ ಬದಲು ಯಾತಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗಿದೆ ಅಂದ್ರೆ, ಸಮಗ್ರ ಸಮಸ್ಯೆಯನ್ನ ಸಮಗ್ರ ವಿಶ್ಲೇಷಣೆ ಮಾಡಿದಾಗ ಬರೋ ಉತ್ತರ ಅದು ಸಾರ್ವತ್ರಿಕ ಉತ್ತರ. ಇಲ್ದವ್ರು ಏನಾಗುತ್ತೆ, ಅದು ತಾತ್ಕಾಲಿಕ ಉತ್ತರ ಆಗಬಾರದು, ಸಾರ್ವತ್ರಿಕ ಆಗಬೇಕು. ಇವತ್ತು ಎಲ್ಲೋ ವಾಸ ಮಾಡೋನು ಟೆಂಟ್ ಹಾಕ್ತಾನೆ, ಸದಾ ವಾಸ ಮಾಡೋ ಮನೆ ಕಟ್ಟಿಸ್ತಾನೆ, ಟೆಂಟಲ್ಲಿ ವಾಸ ಮಾಡಕ್ ಆಗೋದಿಲ್ಲ. ತತ್ವಜ್ಞಾನ ಅಂದ್ರೆ ಭವ್ಯವಾದ ಮಂದಿರ ಅದು, ಒಂದು ಅದನ್ನ ಹೇಗೆ ಪರಮಾತ್ಮ ಬಿಡಿಸಿ ಬಿಡಿಸಿ ಹೇಳೋದು ಕೊಡ್ತಾ ಇದ್ದಾನೆ ಎಂಬುದೇ ಭಗವದ್ಗೀತೆಯ ನಿರೂಪಣೆಯ ವೈಶಿಷ್ಟ್ಯ. ಅಶೌಚ್ಯಾನ್ ಅನ್ವಶೌಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಹೀಗೆ ವಿಶ್ಲೇಷಣೆ ಪ್ರಾರಂಭ ಮಾಡಿದ ಭಗವಂತ ಅನೇಕ ಹಂತದಲ್ಲಿ ಹೇಳ್ತಾ ಹೋಗ್ತಾನೆ. ಮನುಷ್ಯ ತನ್ನ ಗುರಿಯನ್ನು ಸಾಧಿಸಲೇಬೇಕಾದದ್ದು ಅವನ ವಿಶಿಷ್ಟವಾದ ಹಿರಿಮೆ. ಗುರಿ ಸಾಧಿಸಿದ ಜೀವನಕ್ಕೆ ಅರ್ಥವೇ ಇಲ್ಲ. ನಮ್ಮ ಜೀವನಕ್ಕೊಂದು ಗುರಿ ಇದೆ, ನಮಗೆ ಗೊತ್ತು, ನದಿ ಹರಿತಾ ಇರುತ್ತೆ, ಕಣ್ಮುಚ್ಕೊಂಡು ಹೇಳ್ತೇವೆ ಸಮುದ್ರ ಸೇರುತ್ತೆ, ಬೇರೆ ದಾರಿನೇ ಇಲ್ಲ. ಸರಿಯಾಗಿ ಸರಿಯೋ ನದಿ ಸಮುದ್ರ ಸೇರಲೇಬೇಕು. ಆಕಾಶ ಸ್ಥಿತಿತೋಯಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಬೇರೆ ದಾರಿ ಇಲ್ಲ. ಅದೇ ರೀತಿ ಮನುಷ್ಯನ ಪ್ರತಿಯೊಬ್ಬನ ಗುರಿ ಏನಾಗಿರಬೇಕು ಅಂತ ಕೇಳಿದರೆ ಗುರಿ ಮುಟ್ಟಬೇಕು. ಇಲ್ದ ಹೋದ್ರೆ ಹರಿದ್ರೆ ಸುಮ್ಮನೆ ಹರಿದ್ರೆ ನದಿ ಅಲ್ಲ, ಸಮುದ್ರ ಸೇರಿದಾಗ ಮಾತ್ರ ಅದು ನದಿ ಅಂತ ಹೆಸರು ಬರೋದು. ಅದೇ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಒಂದು ಖಚಿತವಾದ ಗುರಿ ಇರಬೇಕು. ಅದನ್ನು ಸಾಧಿಸದೆ ಹೋದರೆ ಜೀವನಕ್ಕೆ ಏನೂ ಮಹತ್ವ ಇಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರೆ. ಅದನ್ನು ಹೇಗೆ ಸಾಧಿಸಬೇಕು ಅನ್ನೋದೇ ತತ್ವಜ್ಞಾನದಿಂದ ಮಾತ್ರ ತಿಳ್ಕೊಳ್ತಕ್ಕಂಥ ವಿಚಾರ. ಅಂತ ತತ್ವಜ್ಞಾನ ಹೇಗೆ ಸಾಧಿಸಬೇಕು ಅಂತ ಮುಂದಿನ ಪ್ರಶ್ನೆ. ಅದರ ಸಂಪಾದನೆ ಹೇಗೆ? ಬದುಕಲಿಕ್ಕೆ ಹಣ ಬೇಕು, ಹಣಕ್ಕೆ ಸಂಪಾದನೆ ಮಾರ್ಗ ಬೇಕಲ್ಲ. ಕಳ್ಳತನ ಮಾರ್ಗ ಅಂತ ಯಾರು ಕರೆಯೋದಿಲ್ಲ ಅದನ್ನು. ಕಳ್ಳತನ ಅನ್ನೋದು ಹಣ ಸಂಪಾದನೆಯ ಮಾರ್ಗ ಅಲ್ಲ, ಅದು ಜೈಲಿಗೆ ಹೋಗೋ ಮಾರ್ಗನೇ ಹೊರತು ಅದು ಹಣ ಸಂಪಾದನೆಯ ಮಾರ್ಗ ಅಲ್ಲ. ಅನೇಕರಿಗೆ ಅದೇ ಹಣ ಸಂಪಾದನೆಯ ಮಾರ್ಗ ಅಂತ ಭ್ರಮೆ ಇರುತ್ತೆ, ತಪ್ಪು ತಿಳುವಳಿಕೆ ಇರುತ್ತೆ. ಅದೇ ರೀತಿಯಲ್ಲಿ ಜ್ಞಾನ ಸಂಪಾದನೆಯ ಮಾರ್ಗ ಯಾವುದು ಹಾಗಿದ್ರೆ ಅನೇಕರಿಗೆ ಆ ಬಗ್ಗೆ ಯೋಚನೆ ಕೂಡ ಮಾಡಿರೋದಿಲ್ಲ. ಭಗವಂತ ಉತ್ತರ ಕೊಟ್ಟ, ಇನ್ಯಾವುದು ಜ್ಞಾನ ಸಾಧನವಲ್ಲ, ಕರ್ಮಯೋಗದಿಂದ ಜ್ಞಾನ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಕರ್ಮಯೋಗದಿಂದ ಜ್ಞಾನ ಸಿದ್ಧಿ, ಕೆಲಸ ಮಾಡಬೇಕು, ಸಂಬಳ ಬರಬೇಕು, ಒಳ್ಳೆ ಹಣ ಬರಬೇಕು, ಕೆಲಸ ಮಾಡೋ ಸಂಬಳ ಬರುತ್ತಷ್ಟೇ. ಕೆಲಸದಿಂದ ಧನ ಹೇಗೋ, ಕರ್ತವ್ಯ ಕರ್ಮಾಚರಣೆಯಿಂದ ಜ್ಞಾನ ಹಾಗೆ ಅಂತ ಭಗವಂತ ಹೇಳ್ತಾರೆ. ಧನ ನಶ್ವರ, ಜ್ಞಾನ ಶಾಶ್ವತ. ಕರ್ಮಯೋಗವನ್ನು ಮಾಡಬೇಕು. ಕರ್ಮಯೋಗ ಅಂದ್ರೆ ಏನು? ಯಾರ ಪಾಲಿಗೆ ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಅದನ್ನು ಮಾಡಬೇಕಷ್ಟೆ. ಆಫೀಸರ್ ಅನೇಕರು ಕೆಲಸ ಮಾಡುತ್ತಾರೆ, ಅವನು ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಮಾಡೋ ಕೆಲಸನೇ ಬೇರೆ, ಬೇರೆ ಸ್ಟಾಫ್ ಇರುತ್ತೆ, ಕ್ಲರಿಕಲ್ ಸ್ಟಾಫ್ ಎಲ್ಲ ಬೇರೆ. ಅದೇ ರೀತಿ ಈ ಒಂದು ಪರಿಚಾರಕರೆಲ್ಲ ಬೇರೆ. ಅವರೆಲ್ಲರೂ ತಮ್ಮ ತಮ್ಮ ಪಾಲಿನ ಕೆಲಸ ಮಾಡಿದಾಗ ಆಫೀಸಿನ ಕೆಲಸ ಸುಸೂತ್ರ ನಡೆದು ಅವರಿಗೆಲ್ಲ ಸಂಬಳ ಬರುತ್ತೋ, ಹಾಗೆ ಪ್ರತಿಯೊಬ್ಬರು ಜ್ಞಾನ ಸಂಪಾದನೆ ಮಾಡಬೇಕು ಅಂತಿದ್ರೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ತವ್ಯಾಚರಣೆಯನ್ನು ಮಾಡಬೇಕು, ಆಗ ನಮಗೆ ಜ್ಞಾನ ಬರುತ್ತೆ ಅಂತ ಹೇಳಿದ್ರು. ಬರೀ ಕರ್ತವ್ಯಾಚರಣೆ ಮಾಡಿದ್ರೆ ಬರುತ್ತೋ ಅಂದರೆ ಇಲ್ಲ, ಕರ್ತವ್ಯಾಚರಣೆಯನ್ನು ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಮಾಡಬೇಕು. ಪ್ರತಿಫಲದ ಅಪೇಕ್ಷೆ ಇತ್ತು ಅಂದರೆ ಕರ್ತವ್ಯ ಜ್ಞಾನದಲ್ಲಿ ಪರಿವರ್ತನವಾಗೋದಿಲ್ಲ, ಅದು ಡಿಬೇಟ್ ಆದಾಗಲೇ, ಡಿಬೇಟ್ ಆಗಬಾರ್ದು. ಅದೇ ರೀತಿಯಲ್ಲಿ ಬಸ್ ಸ್ಟ್ರೇಟಾಗಿ ಹೋಗ್ತಾ ಇರ್ತಾನೆ, ನೋಡ್ತಾನೆ ಇದಕ್ಕಿದ್ರೆ ಟರ್ನ್ ತೊಗೊಂಡ್ಬಿಡ್ತಾನೆ, ನೋಡೋರು ನಿದ್ದೆ ಮಾಡೋರು ಕಣ್ಣು ತೆಗಿತಾರೆ, ಯಾತಕ್ಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾನೆ, ಯಾಕೆ ದಾರಿ ಹಾಕ್ಬಿಟ್ಟಿ ಅಂತ ಕೇಳ್ತಾನೆ. ಡಿಬೇಟ್ ಆದ ತಕ್ಷಣ ಅವನ ಗುರಿ ದೂರ ಆಗುತ್ತೆ ಅಂತ ಅವ್ರು ಹೇಳ್ತಾನೆ. ಇಲ್ಲ, ಮುಂದೆ ಪ್ರಾಬ್ಲಮ್ ಇದೆ, ಡಿಬೇಟ್ ಅಂತ ಯೋಚನೆ ಇಲ್ಲ, ಅವನು ಯಾವುದೋ ದಾರಿ ತಪ್ಪೋದ ಅಂದರೆ ತಕ್ಷಣದಲ್ಲಿ ಸರಿ ಹೋದ ದಾರಿ ಹೊರಗೆ ಹೇಳುತ್ತಾನೆ. ನಮ್ಗೆ ಅರ್ಥ ಆಗುತ್ತೆ ನಮ್ಮ ಗುರಿಗೆ ಖಚಿತವಾಗಿ ಹೇಗೆ ಸಾಗಬೇಕು, ನಾವು ಬೇರೆ ಕಡೆ ಹೇಗೆ ಗಮನ ಕೊಡಬಾರದು, ಬೇರೆ ಫಲವನ್ನು ಅಪೇಕ್ಷೆ ಪಟ್ಟಿವೆ ಅಂದರೆ ದಾರಿ ತಪ್ಪಿದ್ವಿ ಅಂತಲೇ ಅರ್ಥ. ಅದರ ಇನ್ನೊಂದು ಮುಖ, ಒಂದು ಫಲವನ್ನು ಅಪೇಕ್ಷೆ ಮಾಡದೆ ಹೋಗೋದು, ಇನ್ನೊಂದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಯಾರು ಭಗವಂತನ ಸಮರ್ಪಣೆ ಮಾಡೋದಿಲ್ಲ ಅಂಥ ಕರ್ಮ ಎಂದೂ ಜ್ಞಾನಕ್ಕೆ ಕಾರಣವಾಗೋದಿಲ್ಲ. ಇದು ಕರ್ಮಾಚರಣೆ, ಪ್ರತಿಫಲವನ್ನು ಬಯಸದೇ ಇರೋದು, ಭಗವಂತನ ಸಮರ್ಪಣೆ ಮಾಡೋದು. ಅದರ ಒಟ್ಟು ಫಲ ಏನು ಅಂದರೆ ಜ್ಞಾನದಲ್ಲಿ ಪರ್ಯವಸಾನ. ಆ ಜ್ಞಾನದ ನಿಜವಾದ ಯಶಸ್ಸು ಯಾವಾಗ ಅಂದರೆ ಮಾತಾಡಿದರೆ ಜ್ಞಾನ ಅಲ್ಲ, ಹೇಳಿದರೆ ಜ್ಞಾನ ಅಲ್ಲ, ದೇವರನ್ನು ಕಂಡಾಗ ಜ್ಞಾನ ಸಾರ್ಥಕ ಅಂತೇಳಿ. ದೇವರನ್ನು ಕಾಣಬೇಕು, ಉಳಿದೆಲ್ಲ ಸೆಕೆಂಡರಿ ಅಷ್ಟೇ, ಎಲೆ ಹಾಕ್ಬೋದು, ಎಲ್ಲ ಮಾಡಬಹುದು, ಆದರೆ ಇನ್ನು ಬಡಿಸೇ ಇಲ್ಲ, ಅನ್ನನೇ ಇಲ್ಲ ಅಂದರೆ ಊಟ ಮಾಡೋ ಸಾಧ್ಯತೆನೇ, ಬಂಗಾರದ ತಟ್ಟೆ ಇಟ್ಟರು ಕೂಡ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಆಹಾರ ಇಲ್ಲದೆ ಹೋದರೆ ಹೇಗೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಭಗವಂತನ ದರ್ಶನವಾಗಬೇಕು. ಅಲ್ಲಿ ಹೋದರೆ ಅದನ್ನು ಸಾಧಿಸದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಗುರಿ ಮುಟ್ಟಿಲ್ಲ ಅಂತಲೇ ಅರ್ಥ. ಅದನ್ನೆಲ್ಲ ಭಗವಂತ ತಿಳಿಸ್ತಾ ಹೋಗ್ತಾ ಇದ್ದ. ಹಾಗಿದ್ರೆ ಒಂದು ಪ್ರಶ್ನೆ ಒಂದು, ಎಲ್ಲರೂ ಈ ಕೆಲಸ ಯಾಕೆ ಮಾಡೋದಿಲ್ಲ ಹಾಗಿದ್ರೆ ಅಂದರೆ, ಹಾಗೆ ಹೇಳ್ತಾನೆ, ದೇವರಲ್ಲಿ ಎರಡು ದೊಡ್ಡ ಒಂದು ಗುಂಪಿದೆ, ಒಂದು ದೈವಿ ಸಂಪತ್ತಿನ ಜನ, ಇನ್ನೊಂದು ಆಸರಿ ಸಂಪತ್ತಿನ ಜನ. ಇದು ಸ್ವಲ್ಪ ಯೋಚನೆ, ಈ ಅಧ್ಯಾಯ ಅರ್ಥ ಮಾಡ್ಕೊಳ್ಳದೆ ಹೋದರೆ ಎಲ್ಲರೂ ಯಾಕೆ ಒಳ್ಳೆಯವರಾಗಿಲ್ಲ ಎಂಬ ಪ್ರಶ್ನೆ ಉತ್ತರನೇ ಸಿಗ್ತಿರಲಿಲ್ಲ. ಜಗತ್ತಿನಲ್ಲಿ ಎಲ್ಲ ದರ್ಶನಗಳ ದೊಡ್ಡ ಸಮಸ್ಯೆ, ಎಲ್ಲರೂ ಯಾಕೆ ಒಳ್ಳೆಯವರಾಗಿಲ್ಲ, ಅದು ಭಗವಂತ 16ನೇ ಅಧ್ಯಾಯದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಎಲ್ಲರೂ ಒಳ್ಳೆಯವರಾಗೋ ಸಾಧ್ಯತೆ ಇಲ್ಲವೇ ಇಲ್ಲ. ದೋಹೂತ ಸರ್ಗವು ಲೋಕೇಶ್ವಿನ್ ದೈವ ಆಸುರ ಏವಚ. ಇಡೀ ಸೃಷ್ಟಿಯಲ್ಲಿ ಎರಡು ವಿಧವಾದ ಚೇತನರಿದ್ದಾರೆ, ಅದು ದೈವಿ ಸಂಪತ್ತಿನ ಚೇತನರು ಅಂತ ಒಂದು ಗುಂಪು, ಆಸುರಿ ಸಂಪತ್ತಿನ ಚೇತನರು ಅಂತ ಮತ್ತೊಂದು ಗುಂಪು. ಸ್ವಲ್ಪ ಯೋಚನೆ ಮಾಡಿದರೆ ಬೇಸಿಕ್, ಇದು ನಮ್ಮ ಮೂಲಭೂತವಾದಂಥ ಸಮಸ್ಯೆಗೆ ಭಗವಂತ ಕೊಟ್ಟಂಥ ಅತ್ಯಂತ ಮುಖ್ಯವಾದಂಥ ಉತ್ತರ ಇದು. ಅಂದರೆ ದೈವಿ ಸಂಪತ್ತಿನ ಜನನೂ ಇದ್ದಾರೆ, ಆಸುರಿ ಸಂಪತ್ತಿನ ಜನನೂ ಇದ್ದಾರೆ. ದೈವಿ ಸಂಪತ್ತಿನ ಜನ ಯಾವಾಗಲೂ ಕೂಡ ಈ ಮೋಕ್ಷದ ಹಾದಿಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸ್ಟೂಡೆಂಟ್ಸಲ್ಲಿ ಒಳ್ಳೆ ಹುಡುಗನೂ ಇರ್ತಾನೆ, ಕೆಟ್ಟ ಹುಡುಗನೂ ಇರ್ತಾನೆ. ಒಳ್ಳೆ ಹುಡುಗ ಕ್ಲಾಸ್ ಯಾವಾಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ, ಕೆಟ್ಟ ಹುಡುಗ ಕ್ಲಾಸ್ ಯಾವಾಗ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಇವತ್ತು ನೋಡ್ತಾನೆ ಇದ್ದೇನೋ, ಅವನು ಕ್ಲಾಸ್ ವೇಸ್ಟ್ ಬರೋದಿಲ್ಲ ಅಂದ್ರೆ ಖುಷಿ ಹೋಗಿ ಶೋ ಕೂಕೊಂಡು ಓಡೋಗ್ಬಿಡ್ತಾನೆ. ಇವನು ಡಲ್ ಆಗಿಬಿಡ್ತಾನೆ, ಇವಾಗ ಎಷ್ಟು ಕಷ್ಟಪಟ್ಟು ಬಂದಿದ್ದೆ ವೇಸ್ಟ್ ಬರದೆ ಹೋದ, ಇವತ್ತು ವೇಸ್ಟ್ ಆಗಿಬಿಡುತ್ತೆ ಯೋಚನೆ ಮಾಡ್ತಾನೆ. ಅದೇನು ದುಡ್ಡು, ಇಬ್ಬರು ಸಂಬಳ ಕೊಟ್ಟು ಹೋದವರೆ ಮತ್ತೆ ಫೀಸ್ ಕೊಟ್ಟವರೇನೆ, ಕೆಲವು ಡೊನೇಷನ್ ಕೊಟ್ಟವನು ಜಾಸ್ತಿ ಚಕ್ಕರ್ ಹೊಡಿತಾನೆ ಇಷ್ಟೊತ್ತಲ್ಲ, ಅದು ಬೇರೆ. ಮೆರಿಟ್ ಸ್ಟೂಡೆಂಟ್ ಇನ್ನು ಫ್ರೀ ಸೀಟ್ನವನು ಜಾಸ್ತಿ ಚೆನ್ನಾಗಿ ಓದ್ತಾನೆ ಕಷ್ಟಪಟ್ಟು, ಅವನು ಹೆಚ್ಚು ಚಕ್ಕರ್ ಹೊಡಿತಾನೆ. ಇದೆಂಥ ದುರಂತ ಅಂದರೆ ಅನಿವಾರ್ಯ, ಅದು ಜಗತ್ತಿರೋದೇ ಹಾಗೆ ಅಂತ ಭಗವಂತ ಹೇಳುತ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳೋದಷ್ಟೇ ನಮ್ಮ ಕೆಲಸ. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ದೈವಿ ಸಂಪತ್ತಿನ ಗುರಿ ಯಾವಾಗಲೂ ಬಿಡುಗಡೆಯ ಯೋಚನೆ, ಆಸುರಿ ಸಂಪತ್ತಿನ ಯಾವಾಗಲೂ ಕೂಡ ಅವನು ಬಂಧನದ ಪರ್ಯವಸ್ಥಾನ ಹೊರತು ಬೇರೆ ದಾರಿ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಬಹಳ ಗಂಭೀರ ಯೋಚನೆ ಮಾಡಬೇಕಾಗತ್ತೆ. ನಾವು ಯಾವ ಗುಂಪಿಗೆ ಸೇರ್ತೇವೆ ಅನ್ನೋದು ತಕ್ಷಣ ನಮ್ಮನ್ನು ಕಾಡತಕ್ಕಂಥ ಪ್ರಶ್ನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ನಾವೆಲ್ಲ ಯಾರು ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ, ಹೀಗಿರ್ತಾರೆ ಅಬೋ 35% ಎಲ್ಲ ಪಾಸ್ ಅಂದ ತಕ್ಷಣ ನಿನಗೆ ಎಷ್ಟು 50 ಪಾಸ್ ಆಗಿದ್ರೆ ಮತ್ತೇನು ನೀನು ಪಾಸ್ ಅಂತ ಹೇಳಬೇಕಾಗಿಲ್ಲ, ಅದಕ್ಕೆ 50 ಬಂದಿದ್ದರೆ ಪಾಸ್ ಅಂತಲೇ ಅರ್ಥ. ಅದೇ ರೀತಿಯಲ್ಲಿ 0 ಅಂತ ಹೇಳಿದ್ರೆ ಫೇಲು ಅಂತ ಹೇಳಬೇಕಾಗಿಲ್ಲ, ಮತ್ತೆ ಬಿಲೋ 35% ಎಲ್ಲ ಫೇಲು ಅಂದ್ಬಿಟ್ರೆ ಇವನು ಮತ್ತೆ ಮತ್ತೆ ಕೇಳಬೇಕಾಗಿಲ್ಲ. ಆದ್ದರಿಂದ ನಾವು ಯಾರು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾನೇ ಇರುತ್ತೆ. ನಾವು ಯಾರು ಹಾಗಿದ್ರೆ ಆಗ ಭಗವಂತ ಹೇಳ, ದೈವಿ ಸಂಪತ್ತಿನ ಜನ ಹೀಗಿರ್ತಾರೆ, ಆಸುರಿ ಸಂಪತ್ತಿನ ಜನ ಹೀಗಿರ್ತಾರೆ,
ಯಾವ ಸಂಪತ್ತು ನಿಮ್ಮಲ್ಲಿರುತ್ತೋ ಅಂಥವರು ನೀವು ಅಂತ ಅರ್ಥ. ಈಗ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಬಂತು. ಹಾಗಿದ್ರೆ ದೈವಿ ಸಂಪತ್ತಿನ ಲಕ್ಷಣ ವಿಸ್ತಾರವಾಗಿ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಅಭಯಂ, ಅದರಿಂದ ಪರಮಾತ್ಮ ತಾನೇ ಹೇಳ್ತಾನೆ, ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇಶ್ರುಣು. ದೈವಿ ಸಂಪತ್ತಿನ ಬಗ್ಗೆ ಅಪರೋಕ್ಷ ಜ್ಞಾನಿಯ ಲಕ್ಷಣ ಚಿತ್ತಪ್ರಜ್ಞಸ್ಯ ಕಾಭಾಷ ಅಲ್ಲಿ ಹೇಳಿದ್ದಾನೆ. ಅದೇ ರೀತಿ 13ನೇ ಅಧ್ಯಾಯದಲ್ಲಿ ಅಲ್ಲೂ ಬಂದಿದೆ, 20 ಗುಣಗಳನ್ನು ವರ್ಣನೆ ಮಾಡುತ್ತಾನೆ. ಮಧ್ಯೆ 13ನೇ ಅಧ್ಯಾಯ, 14ನೇ ಅಧ್ಯಾಯ ಕೊನೆಗೆ ಗುಣಾತೀತ ಸ್ಥವುಚ್ಯತೆ ಅಲ್ಲೂ ಬಂದಿದೆ. ಆದ್ದರಿಂದ ದೈವೋ ವಿಸ್ತರಶ ಪ್ರೋಕ್ತಃ, ಸರಿಯಾದ ಸಾಧಕನ ದೈವಿ ಸಂಪತ್ತಿನವನ ಲಕ್ಷಣ ತುಂಬ ಸರ್ತಿ ಹೇಳಿದ್ದೇನೆ. ಆಸುರಂ ಪಾರ್ಥ ಮೇಶ್ರುಣು, ಆಸುರಿ ಸಂಪತ್ತಿನ ಲಕ್ಷಣ ಈಗ ವಿಸ್ತಾರವಾಗಿ ಹೇಳ್ತೇನೆ ಕೇಳು ಅಂತ ಹೇಳಿದ್ದಾನೆ. ಅದಕ್ಕೆ ಈ ಅಧ್ಯಾಯಕ್ಕೆ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತನ್ನು ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ನಮಗೆ ಮುಖ್ಯವಾಗಿ ಷೋಡಶೋಧ್ಯಾಯ 16ನೇ ಅಧ್ಯಾಯದಲ್ಲಿ ಬಂದಂಥ ಮಾತು. ಈ ಪ್ರಶ್ನೆ ಬರದೇ ಹೋಗಿದ್ರೆ ಯುದ್ಧನೇ ಆಗ್ತಿರಲಿಲ್ಲ. ಈ ಕೌರವರಿದ್ದಾರೆ, ಅವರೆಲ್ಲ ಆಸುರಿ ಸಂಪತ್ತಿನವರು, ಪಾಂಡವರಿದ್ದಾರೆ ದೈವಿ ಸಂಪತ್ತಿನವರು, ಅವರಿದ್ದಾಗಲೇ ಸಂಘರ್ಷ ಪ್ರಾರಂಭವಾಗಿದೆ. ಎಲ್ಲ ಒಳ್ಳೆಯವರೇ ಇದ್ದರೆ ಸಮಸ್ಯೆ ಬರೋದೇ ಇಲ್ಲ.